ನಮ್ಮ ಬ್ರಹ್ಮಚಾರಿಗಳು ಆ ಜೀವ ಹಾಗೆಯತ್ತೆ ರಥ ತೊರೆತಿದ್ದಾರೆ. ಭೀಷ್ಮ ಅಂತ ಬಿರುದು ಸಂಪಾದನೆ ಮಾಡಿದವರು, ಆ ಪರಶುರಾಮ ದೇವರು ನಿಮ್ಮ ಜೊತೆಗೆ ಹೋರಾಡಿದವರು, ಅವ್ರ ಜೊತೆಗೆ ಪರಶುರಾಮ ಜೊತೆ ಹೋರಾಡಿದವರು ಅಷ್ಟೇ, ಗೆದ್ದವರಲ್ಲ. ಗೆದ್ದವರು ಬರೀ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಏನು ಉಪಯೋಗ ಅದರೊಳಗೆ? ಅದರಲ್ಲಿ ಏನ್ ಮಾಡಿದ ಅಂತ ಹೇಳ್ಬೇಕಲ್ಲ, ಅದಿಲ್ಲ. ದ್ರೋಣಾಚಾರ್ಯರು ದೇವಗುರುಗಳು, ಬೃಹಸ್ಪತಿ ಆಚಾರ್ಯರು, ಎಲ್ಲರಿಗೂ ಗುರುಗಳು ಅವರೇನೆ. ಅವರು ನನ್ನ ಕಡೆಗಿದ್ದಾರೆ, ಇದೇ ಅವನಿಗೆ ಸೊಕ್ಕು. ಅವರು ನನ್ನ ಕಡೆಗಿದ್ದಾರೆ, ಜೊತೆಗೆ ಕರ್ಣ ನನ್ನ ಕಡೆಗಿದ್ದಾನೆ, ಅದಂತೂ ಭಾರಿ ಹೆಮ್ಮೆ ಅವನಿಗೆ. ಅರ್ಜುನನಿಗೆ ಎದ್ದೇ ಬಿಡ್ತಾನೆ ಅಂತಕ್ಕಂಥ ಭ್ರಮೆಯಲ್ಲಿ ದಿನ ಕಡಿತಾ ಇದ್ದವನು. ಕರ್ಣ ನನ್ನ ಕಡೆಗಿದ್ದಾನೆ, ಶಲ್ಯ ನನ್ನ ಕಡೆಗಿದ್ದಾನೆ, ಭೀಷ್ಮ, ದ್ರೋಣ, ಕರ್ಣ ಮೂರು ಜನಗಳು ಪರಶುರಾಮರ ಶಿಷ್ಯರು, ಅದು ಬೇರೆ. ಜೊತೆಗೆ ಮೂರು ಜನ ಪರಶುರಾಮರ ಶಿಷ್ಯರು, ಪರಶುರಾಮರಂತಹ ಆದ್ಮಿ ಮಾತ್ರ ಉಪಯೋಗ ಮಾಡಿಕೊಳ್ಳೋದು, ಅವರಂತಹ ಜ್ಞಾನಿಗಳೇ ಇಲ್ಲ. ಶಂಭು ವರೇಣ್ಯ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಛತ್ರಕುಲಾಂತಕ ಶಂಭು ವರೇಣ್ಯ. ಪರಶುರಾಮ ದೇವರು ಭಾರಿ ದೊಡ್ಡವರು, ಅಂಥವರ ಶಿಷ್ಯರು ಅಂತ ಯೋಚನೆ ಮಾಡ್ತಾ ದುರ್ಯೋಧನಿಗೆ ಭಾರಿ ಇದೆ. ಅವರು ಯೋಚನೆ ಈ ರೀತಿ ಯೋಚನೆ ಮಾಡ್ತಾ ಇಲ್ಲ, ಪರಶುರಾಮರು ನನಗೆ ಉಪದೇಶ ಮಾಡ್ತಾ ಇದ್ದಾರೆ, ಅವರು ಶಿಷ್ಯರು ಅವರು, ಅಂದಮೇಲೆ ಯಾರ ಪಕ್ಷ ಅಂತ ಅರ್ಥ ಮಾಡ್ಕೋಬೇಕಲ್ಲ ಕೊನೆ ಪಕ್ಷ. ಪರಶುರಾಮ ದೇವರ ಶಿಷ್ಯರಾದ ಅವರು ಪರಶುರಾಮರ ಆದರ್ಶವನ್ನು ಪಾಲಿಸ್ತಾರೆ ಹೊರತು ನನ್ನ ಆದರ್ಶವನ್ನಲ್ಲ ಅಂತ ಯೋಚನೆ ಮಾಡಲೇ ಇಲ್ಲ ಅವನು. ಅವರನ್ನು ನನ್ನ ಕಡೆಗಿದ್ದಾರೆ. ಕರ್ಣ ಕವಚಕುಂಡಲ ಸಮೇತನಾಗಿ ಇದ್ದ ಕರ್ಣ ಕನಸಷ್ಟೇ, ಕವಚ ಕೊಟ್ಟಾಗಿದೆ ಕರ್ಣ, ಈಗಾಗಲೇನೆ ದಾನ ಮಾಡಿ ಆಗೋಗಿಬಿಟ್ಟಿದೆ. ಆ ಭ್ರಮೆ ಬಿಟ್ಟಿಲ್ಲ ಅವನನ್ನ. ಕರ್ಣ ಭಾರಿ ದೊಡ್ಡ ಶಕ್ತಿ ಆಗಿದೆ ಬೇರೆ ಇದೆ, ಇಂಥವರೆಲ್ಲ ಇರಬೇಕಾದ್ರೆ ನನಗೆ ಏನು ಯಾವ ಲೆಕ್ಕ? ಇದು ದುರ್ಯೋಧನರ ದುರಹಂಕಾರಕ್ಕೆ ಕಾರಣಗಳಿವೆಲ್ಲ ಕೊಡೋದು. ನಾನು ವಜ್ರದೇಹಿ, ದುರ್ಯೋಧನರ ಬಗ್ಗೆ ಇನ್ನೊಂದು ಅಹಂಕಾರ, ನಾನು ವಜ್ರದೇಹಿ, ನಾನು ಸಾಯ್ತಕ್ಕಂಥವನೇ ಅಲ್ಲ. ಇಂಥ ಆಗಲೇ 11 ಅಕ್ಷೋಭಿಣಿ ಸೇನೆ ಕಲೆಕ್ಟ್ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಅವನು ಪಾಂಡವರ ಲೆಕ್ಕ ಇಟ್ಕೊಂಡಿದ್ದಾನೆ, ಅವ್ರ 7 ಅಕ್ಷೋಭಿಣಿ, 11 ಅಕ್ಷೋಭಿಣಿ, ಅಪಾರ ಸಂಖ್ಯೆಯ ಸೇನೆ, ಭೀಷ್ಮದ್ರೋಣ ಕರ್ಣರಂತಹ ಮಹಾರಥರು, ಇಷ್ಟು ಜನ ಇರಬೇಕಾದ್ರೆ ನಾನು ಸ್ವತಃ ಬಲಾಢ್ಯ, ಇಷ್ಟೆಲ್ಲ ಇರಬೇಕಾದ್ರೆ ನನ್ನ ಯಾರು ಕೇಳ್ತಾರೆ ಅಂತಕ್ಕಂಥ ದುರಹಂಕಾರದಿಂದ ಮಾತಾಡಿದಾಗ ಆಗ ಕೃಷ್ಣ ಮಾತಾಡ್ತಾನೆ, ದುರ್ಯೋಧನ ಏನ್ ತಿಳ್ಕೊಂಡಿದ್ದೀನಿ ನೀನೀಗ? ಈ ಭೀಷ್ಮರಿದ್ದಾರೆ, ಈ ದ್ರೋಣರಿದ್ದಾರೆ, ಈ ಕರ್ಣ ಇದ್ದಾರೆ ಅಂತ ಹೇಳ್ತೀಯಲ್ಲ, ಇವರೆಲ್ಲ ಕೂಡ ನಮ್ಮ ಭೀಮಾರ್ಜುನರ ಮುಂದೆ ಯಾವ ಲೆಕ್ಕಕ್ಕೆ ಬರ್ತಾರೆ ಲೆಕ್ಕ ಹಾಕು ಅಂತ ಹೇಳುತ್ತೆ. ಭೀಮಾರ್ಜುನರ ಮುಂದೆ ಯಾರು ಬರ್ತಾರೆ? ಇನ್ನು ಸ್ವಲ್ಪ ಯೋಚನೆ ಮಾಡಬೇಕು, ನಾವೇನ್ ಮಾಡ್ತೇವೆ? ಆ ಕೋರ್ಸ್ ಇದೆ, ಈ ಕೋರ್ಸ್ ಇದೆ, ಎಷ್ಟು ದುಡ್ಡಿದೆ? ಶಾಸ್ತ್ರದ ಮುಂದೆ ಯಾವುದೂ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇವತ್ತು ಏನೇನೋ ಇದ್ರು ಆ ಅಲೆ ಬಂತು, ಯಾರೇನ್ ಮಾಡ್ತಾರಾಗ? ಒಂದು ಸ್ಟೋಕಿ ಎಲ್ಲ ಹೊರಟೋಗ್ಬಿಟ್ರು ರೆಡಿ ಅಂತ. ಎಷ್ಟು ಲಕ್ಷಾಂತರ ಜನ ಸತ್ತೋದ್ರಲ್ಲ, ಯಾಕೆ? ಇವತ್ತು ಪ್ರಕೃತಿಯ ಮುನಿಸಿದ್ರೆ ಹೀಗಾಗೋದಾದ್ರೆ ಭಗವಂತ ಹೊಡೆದಕ್ಕೆ ಹೋದ್ರೆ ಯಾರು ಉಳಿಸ್ಲಕ್ಕಾಗೋದಿಲ್ಲ, ಅವನು ಉಳಿಸ್ಲಕ್ಕೆ ಹೋದ್ರೆ ಯಾರು ಕೊಲ್ಲೋದಕ್ಕೂ ಆಗೋದಿಲ್ಲ. ಭೀಮಾರ್ಜುನರ ಮುಂದೆ ನೀನ್ಯಾವ ಲೆಕ್ಕ ಅಯ್ಯ? ಅವರ ಅವೆಲ್ಲ ಭಾರಿ ಪರಾಕ್ರಮಗಳು ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಎಂಥ ಭೀಮನ್ ನಿನಗೆ ಗೊತ್ತಾ? ಕಿರಿಮೀರ ಕೀಚಕಾದಿಗಳನ್ನು ಕೊಂದಂತ ಮಹಾಬಲವಂತ, ಅಂತ ಬಲಾಢ್ಯ ಎಲ್ಲರೂ ಕಂಡಿದ್ದೀಯಾ ನೀನೀಗ? ಭೀಮನಿಗೆಲ್ಲಾದ್ರೂ ಸೋಲು ಬಂದಿದೆ ಎಂದಾದ್ರೂ ಕೂಡ ಇದು ಯೋಚನೆ ಮಾಡಬೇಕು ಜನಗಳು. ಎಂದಾದ್ರೂ ಭೀಮ ಸೋತಿದ್ದುಂಟ? ಭೀಮನ ಹೆಸರು ಹೇಳಿದ್ರೆ ಸೋಲು ಬರೋದಿಲ್ಲ. ಭೀಮನೇನೆಂದರೆ ಬಿಟ್ಟು ಹೋಗದೆ ಪಾಪ ಅಂತ ಕೇಳ್ತೇವಲ್ಲ, ಭೀಮನ್ ಶಬ್ದಕ್ಕೆ ಅರ್ಥನೇ ಅದು. ಭವತು ಭೀರ್ಮೇತಿನ ಸಾಂತ ಎಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿಪರಂ ನಾಥಮಪ್ರೇಕ್ಷಮಾಣಾನ್ ಭವತು ಭೀರ್ಮೇ ನಸ್ಮೇತಿ ನ ಸಾಂತ್ವಯಂತಂ ಭವತು ಭೀಹಿ ಮಾ ನಿಮಗೆ ಭಯ ಬೇಕಾಗಿಲ್ಲ ಅಂತ ಸಮಾಧಾನ ಮಾಡ್ತಾರಂತೆ ಉಳಿದವರು. ಅಂದಮೇಲೆ ಭೀಮನಿಗೆ ಎಲ್ಲಿಂದ ಭಯ ಬರಬೇಕು? ಅರ್ಜುನನಿಗೆ ಎಲ್ಲಿಂದ ಭಯ ಇದೆ? ಅಂಥವ್ರ ಮುಂದೆ ನೀವು ಯಾವ ಲೆಕ್ಕಕ್ಕೆ ಬರ್ತೀರಿ? ಕೃಷ್ಣ ಒಂದು ಮಾತಾಡ್ತಾನಲ್ಲಿ, ಅದನ್ನು ಕೇಳಿದವರಿಗೆ ಭೀಮನ ಸಾಮರ್ಥ್ಯವನ್ನು ಕೃಷ್ಣ ಆ ರೀತಿ ಹೊಗಳಿದ್ದಾನಲ್ಲ, ಆ ರೀತಿ ಕೃಷ್ಣ ಬೇರೆ ಯಾರ ಸಾಮರ್ಥ್ಯವನ್ನು ಹೊಗಳಿಲ್ಲ. ಭೀಮಾರ್ಜುನನ ಹೊಗಳುತ್ತಾನೆ, ಆದ್ರೆ ಭೀಮನ ಮುಂದೆ ಯಾರೂ ಅಲ್ಲ. ನೋಡು ದುರ್ಯೋಧನ, ಈ ಭೀಷ್ಮ ದ್ರೋಣ ಕರ್ಣ ಅಂತ ಮಾತಾಡ್ತೀಯಲ್ಲ, ನಹೀಮೇ ಸರ್ವರಾಜಾನಃ ಪರ್ಯಾಪ್ತಃ ಸಹಿತಾಸ್ತ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತುಂ ಮುಖಮಾಹವೇ. ಕೃಷ್ಣನ ಮಾತಿದ್ದು, ನೀನು ಈ ರಾಜರುಗಳು, ಈ ಭೀಷ್ಮ ದ್ರೋಣ ಮೊದಲಾದವರಿದ್ದಾರಲ್ಲ, ಇವರೆಲ್ಲ ಕೂಡ ಭೀಮನ ಮುಂದೆ ಯುದ್ಧ ಮಾಡಲಾರರು ಅಲ್ಲ. ಭೀಮ ಕೋಪ ಮಾಡಿಕೊಂಡು ಯುದ್ಧಕ್ಕೆ ಬಂದ ಅಂದ್ರೆ ಆತನ ಮುಖ ನೋಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅಂತ ಹೇಳಿದ್ದ. ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಾಹವೇ. ಆತ ಗದೆಯಿಂದ ಹೊಡಿಬೇಕಾಗಿಲ್ಲ, ಕೈಯಿಂದ ಹೊಡಿಬೇಕಾಗಿಲ್ಲ, ಹೊಡಿಲಿಕ್ಕೆ ಬರಬೇಕಾಗಿಲ್ಲ, ಕೋಪ ಮಾಡ್ಕೊಂಡು ನೋಡಿದ್ರೆ ಸಾಕು ನಿಮ್ಗೆ ಗೊತ್ತೇ ಬೋದೋಗುತ್ತೆ ಅಂತ ಹೇಳಿದ್ದ. ಇಂಥ ಪ್ರಶಂಸೆ ಯಾರ ಬಗ್ಗೆನೂ ಕೃಷ್ಣ ಮಾಡಿಲ್ಲ, ಭೀಮನ ಬಗ್ಗೆ ಮಾತ್ರ ಮಾಡಿರೋ. ಅದಕ್ಕೇನೆ ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇಚ ಲಾಘವೇಚ ಇವ ಪ್ರಲಾಪಶ್ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋ ಉಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇದು ಮಹಾಭಾರತದ ಶ್ಲೋಕ, ಅದು ಲಘು ಅಸ್ಥಿತಿಯಲ್ಲಿ ಹೇಳ್ತೇವೆ ಅಷ್ಟೇ. ಅದು ಮೂಲ ಮಹಾಭಾರತದ್ದು. ಭೀಮಸೇನ ಸಮೋ ನಾಸ್ತಿ, ದುರ್ಯೋಧನ ಮುಂತಾನೆ ಹೇಳ್ತಾನೆ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಕೃಷ್ಣನ ಮಾತು ಅದೇ ಮಾತಿದೆ, ಪರ್ಯಾಪ್ತ ಅಂತ ಪದ ಇಟ್ಕೊಂಡಿದ್ದಾರೆ. ನಿರೋಧಾರಸ್ಯ ನಹೀಮೇ ಸರ್ವ ರಾಜಾನಃ ಸಹಿತಾಹ ಪರ್ಯಾಪ್ತಾಹ ಸಹಿತಾಶ್ರಯತ್ ಮೂಲದಲ್ಲಿದೆ ಕೃಷ್ಣ ಹೇಳುವುದು. ದುರ್ಯೋಧನ ಹೇಳಬೇಕಾದ್ರೆ ಪರ್ಯಾಪ್ತಂ ಪದ ಉಪಯೋಗಿಸ್ತಾನೆ. ಮತ್ತೆ ಕೃಷ್ಣನ ಮಾತು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಹೌದು ಹೌದು ಭೀಮನ ಮುಂದೆ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಇಂಥ ಅಸಾಧಾರಣವಾದ ಹಿರಿಮೆ ಭೀಮಸೇನದು. ಕೃಷ್ಣನನ್ನ ಕೃಷ್ಣನಿಗೆ ಸಮಯ ಇಲ್ಲ ಅಂತ ಭೀಮ ಹೊಗಳೋದನ್ನು ಕೇಳಿದ್ದೇವೆ. ಆ ಕೃಷ್ಣ ಏನ್ ಮಾಡ್ತಾನೆ, ಭೀಮನಿಗೆ ಸಮಯ ಇಲ್ಲ ನನ್ನ ಭಕ್ತರಲ್ಲಿ ಕೃಷ್ಣ ಹೊಗಳುತ್ತಾನೆ. ಅದಕ್ಕೆ ಭೀಮನನ್ನು ಹೊಗಳಿದ ಅಂದ್ರೆ ವಾಯುಜೀವೋತ್ತಮತ್ವ, ಕೃಷ್ಣನನ್ನು ಭೀಮ ಹೊಗಳಿದ ಅಂದ್ರೆ ಹರಿಸರ್ವೋತ್ತಮತ್ವ. ಅವೇ ಎರಡು ದೊಡ್ಡ ತತ್ವಗಳು ಅಂದ್ರೆ ಅವೇನೆ. ಇನ್ನು ಅರ್ಜುನ ಕಿರಾತಾರ್ಜುನೀಯದಲ್ಲಿ ಪಾಶುಪದಾಸ್ತ್ರ ಪಡೆದವನು, ಇವಾತೆ ಕವತೆ ಕಾಲಕವೇ ಕಾಲಕೇನೋ ಸಂಹಾರ ಮಾಡಿದವನು. ಅಂಥವರ ಮುಂದೆ ನೀನ್ ಯಾವ ಕರ್ಣ ಏನ್ ಮಾಡ್ತಾನೆ ಯೋಚನೆ ಮಾಡು. ಇವರು ನಂಬಿಕೊಂಡು ಯುದ್ಧಕ್ಕೆ ಹೋಗಿ ಹಾಳಾಗಿ ಬಿಡಬೇಡ ಅಂತ ಹೇಳ್ತೀವಿ. ಇವರೆಲ್ಲ ನಂಬಿಕೊಂಡು ಬಿಟ್ಟು ಯುದ್ಧಕ್ಕೆ 10 ರೂಪಾಯಿ ಬೆಂಗಳೂರು ಸೈಡ್ ತಗೋತೀರಿ ಅಂತ ಬಂದಾಗತ್ತಷ್ಟೇ. ಚಿಕ್ಕ ಮಕ್ಕಳು 10 ರೂಪಾಯಿ ಸೈಡ್ ತಗೋತೀರಿ ಕೇಳಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಮಾಡಬಲ್ಲ, 10 ರೂಪಾಯಿ ತೋರಿಸ್ಕೊಳ್ಳೋ ತೋರಿಸೋದಿಲ್ಲ ಮೊದಲು. ಯಾವ ಲೆಕ್ಕಕ್ಕೆ ಅದೆಲ್ಲ ಕೂಡ ಇವತ್ತು ನೀವೆಲ್ಲ ಭೀಮನ ಮುಂದೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅಂತ. ಆದ್ದರಿಂದ ಅವಂಥವರು ಸಂಧಾನಕ್ಕೆ ಸಿದ್ಧರಾಗಿದ್ದಾರೆ ನಿನ್ನ ಪುಣ್ಯ ಅಂತ ಅರ್ಥ. ಅದಕ್ಕೆ ಈಗಲೂ ಹೇಳ್ತೇನೆ, ಸಂಜೆಗೆ ಒಪ್ಪುಗೋ, ಸುರಕ್ಷಿತ ಬದುಕು, ಇಲ್ಲದೆ ಹೋದರೆ ಎಂದೂ ಸುಖ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ ಭೀಮನಿಗೆ ಶರಣಾಗು, ಕೃಷ್ಣರ ಸಂದೇಶ ಇದು, ಭೀಮನಿಗೆ ಶರಣಾಗು ಅಂತ ಹೇಳಿದಾಗಾಯ್ತು. ಇದೇ ಭೀಮಸೇನ ರಾಮಾಯಣದಲ್ಲಿ ಹನುಮಂತ. ಇಲ್ಲಿ ಕೃಷ್ಣ ರಾಯಭಾರಿಯಾಗಿ ಬಂದಿದ್ರೆ ಅಲ್ಲಿ ಹನುಮಂತ ರಾಯಭಾರಿಯಾಗಿ ಹೋಗಿದ್ದಾರೆ. ರಾಮಾಯಣ ಪೂರ್ತಿ ರಿಪೀಟ್ ಆಗ್ತಾ ಇದೆ. ಹನುಮಂತ ರಾಯಭಾರಿಯಾಗಿ ರಾವಣನ ಕಡೆಗೆ ಹೊರಟಿದ್ದಾರೆ, ಕೃಷ್ಣ ರಾಯಭಾರಿಯಾಗಿ ದುರ್ಯೋಧನ ಕಡೆಗೆ ಬಂದಿದ್ದಾರೆ. ರಾವಣ ಅಲ್ಲಿಯ ಮಹಾಖಳನಾಯಕ, ದುರ್ಯೋಧನ ಇಲ್ಲಿಯ ಮಹಾಖಳನಾಯಕ. ಅಲ್ಲೂ ರಾವಣ ಮಾಡಿದ ಕೆಲಸ ಸೀತಾಪಹರಣ. ಸೀತಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಆಕೃತಿ ಅಪಹರಣ ಮಾಡಿದ್ದಾನ. ಇಲ್ಲಿ ದುರ್ಯೋಧನ ಪಾಂಡವ ರಾಜ್ಯವನ್ನು ಅಪಹರಣ ಮಾಡಿದ್ದಾನೆ. ರಾಜ್ಯ ಅಂದ್ರೆ ರಾಜ್ಯ ಲಕ್ಷ್ಮಿ, ಮತ್ತು ಲಕ್ಷ್ಮಿ ಅಪಹರಣ ಮಾಡಿದವರು ಇಬ್ರು ಕೂಡ. ರಾವಣ ಸೀತಾಲಕ್ಷ್ಮಿ ಅಪಹರಣ ಮಾಡಿದ್ರೆ ದುರ್ಯೋಧನ ಈ ರಾಜ್ಯಲಕ್ಷ್ಮಿ ಅಪಹರಣ ಮಾಡಿದ್ದಾನೆ. ಅಲ್ಲಿ ಹನುಮಂತನ ಸಂದೇಶ ರಾವಣನಿಗೆ, ಇಲ್ಲಿ ಕೃಷ್ಣನ ಸಂದೇಶ ದುರ್ಯೋಧನನಿಗೆ. ಇಬ್ಬರ ಸಂದೇಶ ಒಂದೇ, ಸೀತೆಯನ್ನು ರಾಮನಿಗೆ ಒಪ್ಪಿಸು ಹನುಮಂತನ ಸಂದೇಶ, ಪಾಂಡವ ರಾಜ್ಯಲಕ್ಷ್ಮಿಯನ್ನು ಪಾಂಡವರಿಗೆ ಕೊಡು ಕೃಷ್ಣನ ಸಂದೇಶ. ಪೂರ್ತಿ ರಿಪೀಟ್ ಆಗ್ತಾ ಇದೆ ಭಾರಿ ಸಾರಸ್ಯ. ಅಲ್ಲಿ ಹನುಮಂತ ಒಬ್ಬರೇ ಬಂದು ಸಭೆಯಲ್ಲಿ ನಿಂತಿದ್ದಾನೆ, ಇಲ್ಲಿ ಕೃಷ್ಣ ಬಂದು ಸಭೆಯಲ್ಲಿ ನಿಂತಿದ್ದಾನೆ. ನೇರವಾಗಿ ಹನುಮಂತ ಹೇಳ್ತಾನೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ನೀನು ಸೀತೆಯನ್ನು ರಾಮನಿಗೆ ಒಪ್ಪಿಸ್ತಾ ಹೋದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ವಿನಾಶವನ್ನು ಬೇಗ ಕಾಣ್ತಿ. ಅಲ್ಲಿ ಸಂದೇಶ ಕೃಷ್ಣ ಅದೇ ಮಾತು ನಿಲ್ಲಿ ಹೇಳ್ತಾನೆ, ನೀನು ಪಾಂಡವರ ರಾಜ್ಯ ಕೊಡುವರು ಸರ್ವನಾಶವನ್ನು ಕಾಣ್ತಿ. ಈ ಮಾತು ಸ್ವಲ್ಪ ಯೋಚನೆ ಮಾಡಬೇಕಾಗ, ರಾಮಾಯಣ ಮಹಾಭಾರತಗಳ ಸಂಬಂಧವನ್ನ ವಿಶ್ಲೇಷಣೆ ಮಾಡಿದ್ದು ಮಧ್ವಾಚಾರ್ಯ ಒಬ್ಬರೇನೆ, ಉಳಿದವರು ರಾಮಾಯಣನೂ ಗೊತ್ತಿಲ್ಲ ಮಹಾಭಾರತನೂ ಗೊತ್ತಿಲ್ಲ ಆಗಿತ್ತು. ಮಹಾಭಾರತ ರಾಮಾಯಣ ಸಂಬಂಧವನ್ನು ಹೇಳಿದ ಅಸಾಧಾರಣವಾದ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯರವರು ಹೇಳ್ತಾರೆ. ಏನ್ ನಡೆದಿದೆ ಈಗ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಆಚಾರ್ಯರು. ಇಂಥ ದೊಡ್ಡ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಬರೋಗೊಂದು ದೊಡ್ಡ ಕೆಲಸ ಏನಿತ್ತು? ಸರ್ವೋತ್ತಮನಾದ ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಬಂದು ದುರ್ಯೋಧನ ಹತ್ರ ಯಾಕೆ ಮಾತಾಡಬೇಕಾಗಿತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಇದಕ್ಕೊಂದೇ ಕಾರಣ, ಹನುಮಂತ ತನ್ನ ರಾಯಭಾರಿಯಾಗಿ ರಾವಣನ ಬಳಿಗೆ ಹೋಗಿದ್ರಿಂದ ಕೃಷ್ಣ ಏನ್ ಮಾಡಿ ರೆಸಿಪ್ರಿಕೇಟ್ ಮಾಡ್ತಾನೆ, ಓ ನಾನು ನಿನ್ನ ರಾಯಭಾರಿಯಾಗಿ ಹೋಗ್ತೇನೆ ಈ ಸಾಲ ಅಂತ ಹೇಳ್ಬಿಟ್ಟು. ಹರಿಯೇ ನಮ್ಮ ಹಿರಿಯರು ಮಾಡಿದ ಉಪಕಾರ ಮಾಡ ಮರೆಯದೆ ಸಲಹೋ ನಮ್ಮನು ಅಂತ ಗೋಪಾಲದಾಸರು ಹಾಡ್ತಾರೆ. ನಮ್ಮ ಹಿರಿಯರು ಅಂದ್ರೆ ಯಾರೋ ಅಲ್ಲ, ಮಧ್ವಾಚಾರ್ಯರು ವಾಯುದೇವರು ಅಂತ ಅರ್ಥ. ಅವ್ರು ನಿನ್ನ ಸೇವೆ ನಮ್ ಜೋರ್ ನಮ್ದು, ಅವ್ರು ಮಾಡಿದ್ದಾರೆ. ನಮ್ಮ ಅಪ್ಪ ಮುತ್ತಾತ ಕರೆಸಿದ ಕಾಲ ಸೀಟ್ ಕೊಡಿ ಅಂತ ಕೇಳಿದಾಗ ಇವ್ರ ಕಾಲದಲ್ಲಿ ಕರೆಸಿಲ್ಲ, ಮುತ್ತಾತ ಕರೆಸಿದ ಕಾಲ ಸೀಟ್ ಕೊಡೋದು ಡಿವೈಡ್ ಮಾಡಿದಾಗ ವಾಯುದೇವರಿಷ್ಟೆಲ್ಲ ಸೇವೆ ಮಾಡಿದ್ದಾರೆ, ಅವರ ಶಿಷ್ಯರು ನಾವು. ಆಚಾರ್ಯ ಪೌನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಅದಕ್ಕೆ ನಮ್ಮನ್ನು ಉದ್ಧಾರ ಮಾಡುವಂತ ಡಿಮ್ಯಾಂಡ್ ಮಾಡುವಂತ ಒಂದು ವಿಚಿತ್ರವಾದ ಪದ್ಧತಿಯನ್ನ ದಾಸರು ತೋರಿಸಿಕೊಡುತ್ತಾರೆ. ಪೂರ್ತಿ ರಾಮಾಯಣ ಮಹಾಭಾರತಗಳ ಸಂಬಂಧವನ್ನು ಕಾಣ್ತಾ ಇದ್ದೇವೆ. ಅದಿಬ್ಬರದು ಒಂದೇ ಸಂದೇಶ, ರಾವಣನ ದುರಹಂಕಾರ. ನಾನು ಬ್ರಹ್ಮದೇವರ ವರ ಇದೆ, ನನಗೆ ರುದ್ರದೇವರ ವರ ಇದೆ, ನನ್ನ ಮಗ ಇಂದ್ರಜಿತ್ತು ಇಂದ್ರನ ಗೆದ್ದು ಬಿಟ್ಟಿದ್ದಾನೆ, ಈ ಕನಸುಗಳ ಒಂದಲ್ಲ ಕೂಡ ಇವನ ಕನಸು ಹಾಗಿದೆ ಹೀಗಿದೆ ಇವನ ಕನಸು. ಅಲ್ಲಿ ಹೇಳ್ತಾರೆ, ಎಂಥ ಮಾತಾಡ್ತೀಯ, ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅತಿ ವಿರಿಂಚಿ ಸರ್ವ ಪೂರ್ವತಃ ಕಿಮುತ್ವಮಲ್ಪ ಸಾರಕ. ಹನುಮಂತ ಹೇಳುತ್ತಾನೆ, ರಾಮನ ಬಾಣ ಧರಿಸತಕ್ಕಂಥ ಶಕ್ತಿ ಬ್ರಹ್ಮರುದ್ರಾದಿ ಯಾರಿಗೂ ಇಲ್ಲ. ಬ್ರಹ್ಮ ಸ್ವಯಂಭೂ ಚತುರಾನನೋವ ರುದ್ರ ಸ್ತ್ರೀನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರ ಸುರನಾಯಕೋವ ಸ್ಥಾತುಮ್ನ ಶಕ್ತಃ ಯುಧಿ ರಾಘವಶ್ಯ. ರಾಮನ ಮುಂದೆ ನಿಲ್ಲ ಶಕ್ತಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಇಲ್ಲ ಅಂತ ಹೇಳಿ ಅಲ್ಲಿ ಹನುಮಂತ ಹೇಳಿದ್ರೆ, ಇಲ್ಲಿ ಭೀಮನ ಮುಖ ನೋಡ ಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ಕೃಷ್ಣ ಹೇಳುತ್ತ. ಪೂರ್ತಿ ರಿಪೀಟ್, ಅಲ್ಲಿ ರಾಮನ ಮಹಿಮೆ, ಇಲ್ಲಿ ಭೀಮನ ಹಿರಿಮೆ ಅಷ್ಟೇ. ಅಲ್ಲಿ ರಾಮ ಸರ್ವೋತ್ತಮ, ಇಲ್ಲಿ ಭೀಮ ಯುವೋತ್ತಮ. ಆಗ ನಮಗೆ ಉದ್ಯೋಗ ಪರ್ವ ಅದು ವಿಶೇಷವಾಗಿ ಸುಂದರ ಕಾಂಡ, ಅದು ಸುಂದರ ಕಾಂಡ, ಇದು ಉದ್ಯೋಗ ಪರ್ವ. ಅದು ಸುಂದರ ಕಾಂಡದಲ್ಲಿ ಹನುಮಂತನ ದೌತ್ಯ, ಉದ್ಯೋಗ ಪರ್ವದಲ್ಲಿ ಕೃಷ್ಣನ ದೌತ್ಯ. ಅದಕ್ಕೆ ಮಹಾಭಾರತದ ಸುಂದರ ಕಾಂಡ ಅಂದ್ರೆ ಉದ್ಯೋಗ ಪರ್ವ, ರಾಮಾಯಣದ ಉದ್ಯೋಗ ಪರ್ವ ಅಂದ್ರೆ ಸುಂದರ ಕಾಂಡ. ಇದು ವಿಶೇಷವಾದಂತಹ ಪೂರ್ವ, ಇದಾದಷ್ಟು ಯುದ್ಧ ಸಿಗುತ್ತೆ. ಉದ್ಯೋಗ ಪರ್ವ ಆಗ್ತಿರ್ಲಿಕ್ಕೆ ಯುದ್ಧ, ಅಲ್ಲಿ ಸುಂದರಕಾಂಡವಾಗ್ತಿರ್ಲಿಕ್ಕೆ ಯುದ್ಧ. ಎಲ್ಲದರ ಸಂಬಂಧ ಗಮನಿಸಿದರೆ ಈ ಸಂದೇಶ ಕೊಟ್ಟ ಮೇಲೆ ಯುದ್ಧ ಶುರುವಾಗುತ್ತೆ. ಅದಕ್ಕೆ ದೇವರು ನಮಗೂ ಅಷ್ಟೇನೆ, ಇನ್ನಾದರೂ ಕೂಡ ಲಕ್ಷ್ಮಿಯನ್ನ, ರಾಜ್ಯ ಲಕ್ಷ್ಮಿಯನ್ನ ಪಾಂಡವರಿಗೆ ಒಪ್ಪಿಸಿಬಿಡು ಅನ್ನೋ ಸಂದೇಶ ಇದ್ದ ಹಾಗೆ ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಟ್ಟುಬಿಡು ಅಷ್ಟೇ. ನಾವು ಉದ್ಯೋಗ ಯಾರು ಕದ್ದಿಲ್ಲವಲ್ಲ ಅಂತ ಹೇಳಿಬಿಟ್ರೆ, ನಾವು ತಂದಿದ್ದಾಗ ಏನು ಕದ್ದಿಲ್ಲ ಅಂತ ಹೇಳೋದಕ್ಕೆ, ಇರೋದೆಲ್ಲ ದೇವರದ್ದೇ. ಈಶಾವಾಸ್ಯ ವಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಟ್ಟೇನ ಹುಂಜೀತಾಹ ಮಾಧೃತ ಕಸ್ಯ ಸಿದ್ಧನ. ನಾವು ಕದ್ದಿರೋದಲ್ಲ, ದೇವರು ಕೊಟ್ಟಿದ್ದು ನಮ್ದು ಅಂತ ತಿಳ್ಕೊಂಡಿದ್ದೇವಲ್ಲ, ಇದು ಕದ್ದಿದ್ರ ಅಪ್ಪ ಅಂತ ಹೇಳ್ತಾರೆ. ಕದ್ದಿದ್ರ ಅಪ್ಪ ದೇವರು ದೊಡ್ಡಲ್ಲ, ನಮ್ದೇನು ಇಲ್ಲ, ಇದರೊಳಗೆ ಹುಟ್ಟುತ್ತೇನೋ ತಾರಲಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ, ಅಂದಮೇಲೆ ನಾವು ತಂದಿದ್ದೇನು, ಇದು ನಮ್ದು ಅಂತ ತಿಳ್ಕೊಂಡ್ರೆ ತಪ್ಪಾಗ್ಲಿಲ್ವೇ? ಆ ಭಾವನೆ ಬಿಟ್ಟುಬಿಡಿ. ನಾಹಂಕರ್ತ ಹರಿಕರ್ತ ಅನ್ನದೇ ಹೋದ್ರೆ ವಿನಾಶ ಖಂಡಿತ ಅನ್ನೋದು ಸಂದೇಶದ ಸಾರ. ಆ ಕ್ಷಣಕ್ಕೆ ದುರ್ಯೋಧನ ಯಥಾ ಪ್ರಕಾರ ಅಹಂಕಾರ ಮುಂದುವರಿಸ್ತಾನೆ ಇದ್ದಾನೆ. ಆಗ ನಾರದರು ಹೇಳ್ತಾರೆ, ನೋಡು ದುರ್ಯೋಧನ, ಯಾವ ರೀತಿಯಲ್ಲೂ ಅಹಂಕಾರಕ್ಕೆ ಅರ್ಥ ಇಲ್ಲ, ಎಂಥವನ್ನ ಅಹಂಕಾರ ಪಟ್ಟು ಅದಕ್ಕೆ ಬುದ್ಧಿ ಇಲ್ಲ ಅಂತಾನೆ ಕರಿಬೇಕು ಅಂತ ಹೇಳಿ ಉಚ್ಚ ಮತ್ತೊಂದು ಕಥೆ ಹೇಳುತ್ತಾರೆ. ಅದು ಗರುಡನ ಗರ್ವಭಂಗದ ಕಥೆ ಹೇಳುತ್ತಾರೆ. ನಾವೆಲ್ಲ ಯಾರ್ಯಾರ ಗರ್ವಭಂಗ ಕೇಳಿರುತ್ತೇವೆ. ಗರುಡನ ಗರ್ವಭಂಗದ ಕಥೆಯನ್ನು ಹೇಳುತ್ತಾರೆ. ಒಮ್ಮೆ ಗರುಡ ಏನ್ ಮಾಡ್ತಾನೆ, ಇಂದ್ರದೇವರ ಹತ್ರ ಹೋಗ್ತಾನೆ. ಗರುಡ ಯಾರನ್ನೋ ತಾನು ತಿನ್ನಬೇಕು ಅಂತ ಯೋಚನೆ ಮಾಡಿದ ವ್ಯಕ್ತಿಗೆ ಇಂದ್ರದೇವರು ಏನ್ ಮಾಡಿರ್ತಾರೆ, ದೀರ್ಘಾಯುಷ್ಯ ವರವನ್ನು ಕೊಟ್ಟುಬಿಟ್ಟು ಅವನು ಮದುವೆ ಮಾಡಿಸಿಬಿಡ್ತಾರೆ. ಗರುಡನಿಗೆ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಸುಮುಖ ಅಂತ ಒಬ್ಬ ನಾಗನ ಹೆಸರು, ಅವನನ್ನ ಮದುವೆ ಮಾಡಿಸಿಬಿಟ್ಟು ಅವನ ಅಲ್ಪಾಯುಷಿ ಗರುಡ ಕಣ್ಣು ಹಾಕಿರ್ತಾನೆ, ದೀರ್ಘಾಯುಷ್ಯವನ್ನು ಕೊಟ್ಟುಬಿಟ್ಟು ಉಳಿಸಿಬಿಡ್ತಾನೆ. ಆ ಸಿಟ್ಟಿಗೋಸ್ಕರವಾಗಿ ಗರುಡನಿ ಭಾರಿ ಸಿಟ್ಟವರಿಂದ ಹೋಗ್ತಾನೆ ಇಂದ್ರನ ಮೇಲೆ. ಇಂದ್ರ, ಏನ ತಿಳ್ಕೊಂಡಿದ್ದೀನಿ ನನ್ನನ್ನ, ನಾನು ಕಣ್ಣು ಹಾಕಿದ ವ್ಯಕ್ತಿಗೆ ನೀನು ಅಭಯ ಕೊಟ್ಟುಬಿಟ್ಟು ದೀರ್ಘಾಯುಷಿಯನ್ನಾಗಿ ಮಾಡಿದ್ದೀಯಲ್ಲ, ನಾನು ಸಹಿಸ್ತೇನೆ ತಿಳ್ಕೊಂಡ್ಬಿಟ್ಟಿದ್ದೀಯ ಇದನ್ನ, ಇದು ಸಾಧ್ಯ ಇಲ್ಲ, ನಾನೇನ್ ತಿಳ್ಕೊಂಡ್ಬಿಟ್ಟಿದ್ದೀಯ ಅಂತ ಕೇಳ್ತಾನೆ. ಏನೇನು ತಿಳ್ಕೊಂಡಿದ್ದೀಯಾ, ನನ್ನ ಶಕ್ತಿ ಎಷ್ಟು ಗೊತ್ತಾ ಅಂತ ಹೇಳ್ತಾರೆ. ನನ್ನ ಶಕ್ತಿ ಎಷ್ಟು ಗೊತ್ತೇನೋ, ನನ್ನ ನಿನ್ನ ಯೋಗ್ಯತೆ ನಿಮಗೆ ಯಾರಿಗೂ ಇಲ್ಲ. ಅದು ಸರಿನೇ, ಇಂದ್ರಾದಿಗಳಿಗೆ ಗಡು ಮುಂದಿನ ಶಕ್ತಿ ಇಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ನಾಗಾರಿ ರುಗ್ರ ಬರಪೌರುಷ ಆಪ ವಿಷ್ಣೋ ವಾಹತ್ವ ಮುತ್ತಮಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರ ಮುಖ ದೇವಗಣೈರ ಚಿಂತ್ಯಂ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಂದ್ರಾದಿ ದೇವತೆಗಳು ಇಮ್ಯಾಜಿನ್ ಮಾಡಕ್ಕೂ ಬರೋದಿಲ್ಲ ಅಂತ ಮಹಾಪರಾಕ್ರಮಿ ಗರುಡ. ಗರುಡ ಹೇಳ್ಕೊತಾನೆ ಅದನ್ನ, ಇಷ್ಟು ಹೇಳ್ಕೊಂಡು ಸ್ವಲ್ಪ ತರ್ಕೋಬಹುದಾಗಿತ್ತು. ಮುಂದುವರೆಸ್ತಾನೆ, ನಾನು ಎಂಥವನು ಗೊತ್ತಾ, ಕೃಷ್ಣನ್ ಹೊತ್ಕೊಂಡಿದ್ದೇನು ಗೊತ್ತಾ ಅಂತ ಹೇಳುತ್ತಾನೆ. ನಾನು ವಿಷ್ಣುವನ್ನು ಹೊತ್ತಿದ್ದೇನು ಗೊತ್ತಾ, ನಾನು ಇಲ್ದ ಹೋದ್ರು ಈ ಕಷ್ಟ ಇಲ್ಲಿ ಓಡಾಡ್ತಾರೆ ಅಷ್ಟು ಬಟ್ಟಿ ಮಾತಾಡಿಬಿಡ್ತಾರೆ. ಡ್ರೈವರು ನಾನು ಬರೋದಿಲ್ಲ, ಹುಡುಗರು ಯಾರೇನ್ ಮಾಡ್ತಾರೆ ಮಾಡ್ರಿ ಅಂತ ತರಲ ಟೈಪ್. ಡ್ರೈವರ್ ಒಳ್ಳೆ ಟೈಮ್ ಕೈ ಕೊಡ ಹಾಗೆ ನಾನು ಮಾಡಿ ಏನ್ ಮಾಡ್ತೀರಿ? ಕೃಷ್ಣನನ್ನ ಅವನ ಪತ್ನಿ ಸಮೇತನಾಗಿ ಹೊತ್ತವನು ಗೊತ್ತಾ ನಾನು? ಕೃಷ್ಣ ಯಾರು ಗೊತ್ತಾ? ಉಪೇಂದ್ರ, ನಿನ್ನ ತಮ್ಮ ಅಂತ ಹೇಳ್ತಾರೆ ಇಂದ್ರದೇವ. ನಿನ್ನ ತಮ್ಮ, ನಿನ್ನ ತಮ್ಮ ನನ್ನ ಮೇಲೆ ಕೂತು ಓಡಾಡ್ತಾನೆ, ನಾನು ಎಷ್ಟು ಭಾರ ಹೊರ್ತೇನೆ ಅಂತ ಅರ್ಥ ಆಗ್ತಾನೆ ನನಗೀಗ ಅಂತ ನನ್ನ ಮೇಲೆ ಜೋರು ಮಾಡ್ತೀಯ ನೀನೀಗ. ನಾನು ಕಣ್ಣು ಹಾಕಿರೋ ಸುಮುಖನಿಗೆ ದೀರ್ಘಾಯುಷ್ಯ ಕೊಟ್ಟುಬಿಟ್ಟಿದ್ದೀಯಾ, ನನ್ನ ಪರಾಕ್ರಮ ಏನು ತಿಳ್ಕೊಂಡಿದ್ದೀನಿ ಅಂತ ಹೊಳ್ಕೊಂಡಿದ್ದೇ ಹೊಳ್ಕೊಂಡಿದ್ದೇನೆ. ಆ ಕ್ಷಣಕ್ಕೆ ಕೃಷ್ಣ ಮೇಲೆ ಕೂತಿದ್ದಾರೆ, ಇದು ಆಶ್ಚರ್ಯ. ಇಷ್ಟ ಇಲ್ಲಿ ಜಾಗ ಯಾವುದಿದೆ? ಕರುಣ ಏನ್ ಹೇಳಿದೆ ಅಂತ ಕೇಳ್ತಾರೆ. ಏನ್ ಹೇಳಿದೆ ನೀನು? ನೀನು ನನ್ನನ್ನು ಹೊತ್ತಿದ್ದೀಯಾ ಅಂತ ಕೇಳ್ತಾನೆ. ತುಂಬಾ ಜನಕ್ಕೆ ವಿಷ್ಣು ಸಹಸ್ರನ ಅರ್ಥ ಆಗುತ್ತೆ ಅಂತ ಒಳ್ಳೆ ವಾಕ್ಯ ಇದು. ನೀನು ನನ್ನ ಮೇಲೆ ಕೂತಿದ್ದೀಯಾ, ಕೃಷ್ಣ ಗರುಡ ವಾಹನ, ಗರುಡ ವಾಹನ ಅಂತ ಹೇಳಿದಾಗೆಲ್ಲ ಕೃಷ್ಣ ಲಕ್ಕಿ ಪಾಪ, ಗರುಡನಂತ ಒಳ್ಳೆ ವೆಹಿಕಲ್ ಇತ್ತು, ಬಚಾವಾದ, ಇಲ್ಲೋರು ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಅಂತ ಹೇಳಿಬಿಟ್ಟು ಏನ್ ಮಾಡ್ಬೇಕು? ಅದಕ್ಕೆ ಗರುಡನ ಸಹಾಯದಿಂದ ಕೃಷ್ಣ ಫಾಸ್ಟ್ ಓಡಾಡ್ತಿದ್ದ, ಮೇಲೆಲ್ಲ ಓಡಾಡ್ತಿದ್ದ. ಆದ್ರಿಂದ ಇದು ಗರುಡನ ಪರಾಕ್ರಮ ಅಂತ ಕರಿಬಾರನ್ನು ಕೃಷ್ಣ ಉತ್ತರ ಕೊಡ್ತಾನೆ. ಗರುಡ, ನಿನ್ನಿಂದ ನಾನು ಇದ್ದೇನೆ ತಿಳ್ಕೊಂಡಿದ್ದೀಯಾ, ನಿನ್ನ ಸಹಾಯ ತಗೊಂಡು ಓಡಾಡ್ತಾ ಇದ್ದೇನೆ ತಿಳ್ಕೊಂಡಿದ್ದೀಯಾ, ಯಾರು ಹೇಳಿದ್ರೆ ನಿನಗೆ? ನಾನು ನೀನು ನನ್ನನ್ನು ಹೊತ್ತಿಲ್ಲ, ಕೃಷ್ಣ ಹೇಳ್ತಾನೆ, ನೀನು ನನ್ನನ್ನು ಹೊತ್ತಿಲ್ಲ, ನಿನ್ನ ಒಳಗೆ ಕೂತು ನನ್ನನ್ನು ನಾನೇ ಹೊತ್ಕೊಂಡಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ಒಳಗೆ ಕೂತು ನನ್ನನ್ನು ನಾನೇ ಹೊತ್ಕೊಂಡಿದ್ದೇನೆ ಹೊರತು ಹೊರಲಿಕ್ಕೆ ನೀನ್ಯಾರು? ನೋಡಿ, ಈ ಮಾತನ್ನು ಕೃಷ್ಣನ ಹೊರತು ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಸುಪ್ಸುಳ್ಳು ಹೇಳ್ತಾನೆ, ಪ್ರಸಂಗವಂತ ಹೇಳ್ತಾನೆ ಅಷ್ಟೇನೆ. ಕೃಷ್ಣನಿಗೆಲ್ಲ ಇದೆ, ಯಾವಾಗ ಹೇಳೋದಿಲ್ಲ, ಪ್ರಸಂಗ ಬಂದ ಮಾತ್ರ ಹೇಳ್ತಾನೆ. ಏನೂ ಇಲ್ಲ, ಯಾವಾಗ ಹೇಳ್ಕೊಂಡು ಓಡಾಡ್ತಿರ್ತಾನೆ, ಅದು ದುರಹಂಕಾರದ ಲಕ್ಷಣ. ಇಲ್ಲದವನು ಇದೆ ಅಂತ ಹೇಳ್ಕೊಂಡು ಓಡಾಡೋದು ಅವರ ದುರಹಂಕಾರ. ಇದ್ದ ಕೃಷ್ಣ ಯಾವಾಗಲೂ ಹೇಳೋದಿಲ್ಲ, ಪ್ರಸಂಗ ಬಂದಾಗ ಮಾತ್ರ ಹೇಳುತ್ತಾನೆ, ನಿನ್ನ ಒಳಗೆ ನಿಂತು ನನ್ನನ್ನು ಹೊತ್ತವನು ನಾನೇನೆ, ಇನ್ನು ಅರ್ಥ ಮಾಡಿಕೊಳ್ಳದೇನೆ ಏನ್ ಮಾತಾಡ್ತೀಯ ನೀನೀಗ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಗರುಡನೊಳಗೆ ನಿಂತು ದೇವರನ್ನು ನಿಜವಾಗ್ಲೂ ಹೊತ್ತವರು ಯಾರು ಗೊತ್ತೇನು? ವಾಯುದೇವರು. ಅದಕ್ಕೇನೆ ಪತಗಾಫಿ ರಾಜಂ ಜಿಗಾ ವಿಶ್ವಂಭರಂ ಬಿಭ್ರ ಬಸವು ಜಿಗಾಯ ಅಂತೇನು ಸೋತದಲ್ಲಿ ಹೇಳ್ತಾರಲ್ಲ, ಒಳಗೆ ವಾಯು ಗರುಡನ ಉಸಿರು ತೆಗೆದುಬಿಡಿ ಬೋದೋದ್ ಕಥೆ. ಗರುಡ ಹಾರಬೇಕಾದ್ರೆ ಉಸಿರಿಡುತ್ತಾನೆ ಹಾರಬೇಕು, ಉಸಿರು ವಾಯುದೇವರು ತಾನೆ. ಅದಕ್ಕೆ ಗರುಡ ವಾಹನ ಅಂತ ಕರಿತೇವಷ್ಟೇನೆ, ನಿಜವಾಗ್ಲೂ ವಾಯುವಾಹನ ಪರಮಾತ್ಮ ಅಂತ ಹೇಳುತ್ತಾರೆ. ಸುಪರ್ಣೋ ವಾಯುವಾಹನ, ಬರದೋ ವಾಯುವಾಹನ ಅಂತ ಎರಡು ಸರ್ತಿ ವಾಯುವಾಹನ ಅನ್ನ ಪದ